ನಾಲ್ಕನೇ ಪ್ರಕರಣ ಆಯುರ್ಯಜ್ಞ ಪ್ರಕರಣ. ನಮ್ಮ ಜೀವನವನ್ನು ಒಂದು ಯಜ್ಞವೆಂದು ತಿಳಿಯಬೇಕು. ಯಜ್ಞದ ಪೂರ್ವಕಾಲವಾದ ತಾಯಿಯ ಗರ್ಭವಾಸದ ಕಾಲದಲ್ಲಿ ನಾರಾಯಣನು ನಿಯಾಮಕನಾಗಿದ್ದಾನೆ. ಮೊದಲನೇದು, ಪ್ರಾತಃಸವನದ ಮೊದಲಿನ 24 ವರ್ಷಗಳು ವಾಸುದೇವನು ನಿಯಾಮಕನಾಗಿದ್ದಾನೆ ಹಾಗೂ ಗಾಯತ್ರಿ ಛಂದಸ್ಸಿನ ಪ್ರತ್ಯೇಕ ವರ್ಷಗಳಿಗೆ ಅಭಿಮಾನಿಗಳಾಗಿದ್ದಾರೆ. ತತ್ವಾಭಿಮಾನಿಗಳು ತಮ್ಮನ್ನು ಚಿಂತಿಸುವ ಯೋಗ್ಯರಾದ ಜನರನ್ನು ಸುಖವಾಗಿ ಬದುಕುವಂತೆ ಮಾಡುವುದರಿಂದ ವಸು ಎನಿಸಿದ್ದಾರೆ. ಎರಡನೇದು, ಮಾಧ್ಯಾಹ್ನದಿನ ಸವನದ ನಂತರದ 44 ವರ್ಷಗಳಲ್ಲಿ ಶಂಕರಕೃಷ್ಣನು ನಿಯಾಮಕನಾಗಿದ್ದಾನೆ ಹಾಗೂ ತ್ರಿಷ್ಟುಪ್ ಛಂದಸ್ಸಿನ ಅಭಿಮಾನಿ ದೇವತೆಗಳೇ ಪ್ರತ್ಯೇಕ ವರ್ಷಗಳಿಗೆ ಅಭಿಮಾನಿಗಳಾಗಿದ್ದು ತತ್ವಾಭಿಮಾನಿಗಳೇ ಅಯೋಗ್ಯ ಜನರನ್ನು ಅಳುವಂತೆ ಮಾಡುವುದರಿಂದ ರುದ್ರ ಎನಿಸಿದ್ದಾರೆ. ಮೂರನೇದು, ಸಾಯಂ ಸವನದ ಕೊನೆಯ 48 ವರ್ಷಗಳಲ್ಲಿ ಪ್ರದ್ಯುಮ್ನನು ನಿಯಾಮಕನಾಗಿದ್ದಾನೆ ಹಾಗೂ ಜಗತಿ ಛಂದಸ್ಸಿನ ಅಭಿಮಾನಿಗಳೇ ಪ್ರತ್ಯೇಕ ವರ್ಷಗಳಿಗೆ ಅಭಿಮಾನಿಗಳಾಗಿದ್ದಾರೆ. ತತ್ವಾಭಿಮಾನಿಗಳೇ ಎಲ್ಲ ಜನರ ಕಾರ್ಯಗಳಿಗೆ ಕಾರಕನಾದ್ದರಿಂದ ಆದಿತ್ಯ ಎನಿಸಿದ್ದಾರೆ. ಪ್ರಸಿದ್ಧ ಯಜ್ಞಗಳಲ್ಲಿ ಯಜಮಾನನು ವಸ್ವಾದಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿದಾಗ ವಿಘ್ನಗಳನ್ನು ನಿವಾರಣೆ ಮಾಡಿ ಯಜ್ಞವನ್ನು ಪೂರ್ಣಗೊಳಿಸುತ್ತಾರೆ. ಇದೇ ರೀತಿ 3 ಸವನಗಳಲ್ಲಿರುವ ವಸು, ರುದ್ರ, ಆದಿತ್ಯ ನಾಮಕರನ್ನು ದೇವತೆಗಳೇ ವಿಷ್ಣು ಪೂಜಾತ್ಮಕ ಯಜ್ಞರೂಪವಾದ ನನ್ನ ಜೀವನದಲ್ಲಿ ಜ್ವರಾದಿ ಉಪದ್ರವದಿಂದ ಯಜ್ಞ ಲೋಪವಾಗದಂತೆ ರಕ್ಷಿಸಿರಿ. ಮಹಾಭಾಗವತರಾದ ನಿಮ್ಮ ಆಧಿಪತ್ಯವಿರುವಾಗ ಯಜ್ಞಲೋಪವಾಗುವುದು ಸರಿಯಲ್ಲ ಎಂದು ಕೈಮುಗಿದು ಪ್ರಾರ್ಥನೆ ಮಾಡಿದರೆ ರಕ್ಷಿಸುತ್ತಾರೆ. ಈ ಯಜ್ಞದಲ್ಲಿ 7 ಅಂಗಗಳಿವೆ. ಮೊದಲನೇದು ದೀಕ್ಷಾ. ಹಸಿವು, ಬಾಯಾರಿಕೆ, ನಾನಾ ವ್ಯಾಧಿಗಳು, ಉಪದ್ರವಗಳು ನಮಗೆ ಬಂದಾಗ ಆ ಕಷ್ಟಗಳನ್ನು ಪಡುವ ಅವಸ್ಥೆಗಳನ್ನು ಶ್ರೀಹರಿಗೆ ದೀಕ್ಷಾ ಎಂದು ಸಮರ್ಪಿಸಬೇಕು. ಸ್ವಯಂಭೂ ಮನುವಿನ ಪತ್ನಿ ಶತರೂಪಾದೇವಿ ಇದಕ್ಕೆ ಅಭಿಮಾನಿನಿ. ಆಕೆಯನ್ನು ಪ್ರಾರ್ಥಿಸಿದರೆ ಕಷ್ಟಗಳನ್ನು ದೀಕ್ಷೆ ಎಂದು ಅರ್ಪಿಸುವ ಬುದ್ಧಿ ಕೊಡುತ್ತಾರೆ. ಎರಡನೇದ್ದು ಉಪಸದ. ತಿನ್ನುವುದು, ಕುಡಿಯುವುದು ಮೊದಲಾದ ಸುಖ ಪಡುವುದು ಎಲ್ಲವೂ ಈ ಜೀವನದಲ್ಲಿ ಉಪಸದನಗಳು. ಮೂರನೇದ್ದು ಸ್ತೋತ್ರ ಶಸ್ತ್ರ. ನಗುವುದು, ತಾಂಬೂಲಾದಿ ಭಕ್ಷಣ ಮೈಥುನವು ಸ್ತೋತ್ರ. ರುಕ್ಕುಗಳನ್ನು ಸಾಮಗಾನ ಮಾಡುವುದೇ ಸ್ತೋತ್ರ. ನಮ್ಮ ಮರಣ, ಶವ ಹೊರುವುದು, ಶವದಹನ ಮೊದಲಾದ ಅಂತ್ಯೇಷ್ಟಿಗಳು ಶಸ್ತ್ರಗಳೆನಿಸಿಕೊಳ್ಳುತ್ತವೆ. ರುಕ್ಕುಗಳನ್ನು ಸಾಮಘನವಿಲ್ಲದೆ ಮಂತ್ರದಂತೆ ಪಠಿಸುವುದೇ ಶಸ್ತ್ರವು. ನಾಲ್ಕು ದಕ್ಷಿಣೆ. ತಪಸ್ಸು, ಆರ್ಜವ, ಅಹಿಂಸೆ, ಸತ್ಯವಾಕ್ಯಗಳೆಂಬ ಕಾಯಕ್ಲೇಶದಿಂದಾಗುವ ಕರ್ಮಗಳು, ಮಂತ್ರಸುಳಾದಿಗಳ ಪಠಣಗಳೇ ತಪಸ್ಸೆಂದು ಕರೆಸಿಕೊಳ್ಳುತ್ತದೆ. ವಿದ್ಯಾದಾನ, ಅನ್ನ ಮೊದಲಾದ ದಾನಗಳು ಆರ್ಜವ. ಯಾರಿಗೂ ಯಾವ ರೀತಿಯಿಂದಲೂ ಹಿಂಸೆ ಮಾಡದಿರುವುದು ಅಹಿಂಸೆ. ಭಗವಂತನಿಗೆ, ದೊಡ್ಡವರಿಗೆ, ಗೋವುಗಳಿಗೆ ಹಿತಕರವಾದ ಮಾತುಗಳೇ ಸತ್ಯವಾಕ್. ಇವುಗಳೆಲ್ಲ ಈ ಯಜ್ಞದಲ್ಲಿ ದಕ್ಷಿಣ ಎಂದು ಕರೆಸಿಕೊಳ್ಳುತ್ತವೆ. ಇವುಗಳಿಗೆ ಸ್ವಯಂಭೂ ಮನುಗಳು ಅಭಿಮಾನಿಗಳು. ಐದನೇದು ಸೋಪ್ಯಂತಿ. ಪ್ರಸಿದ್ಧ ಯಜ್ಞದಲ್ಲಿ ಸೋಮಲತೆಯನ್ನು ಕುಟ್ಟಿ ಸೋಮರಸವನ್ನು ತೆಗೆಯುತ್ತಾರೆ ಎಂಬ ಮಂತ್ರವಿದೆ. ಇದೇ ರೀತಿಯಲ್ಲಿ ತಾಯಿಯ ಹೊಟ್ಟೆಯಿಂದ ಮಗು ಹುಟ್ಟುತ್ತದೆ ಎಂಬ ಮಾತು ಇದಕ್ಕೆ ಸಮಾನವಾಗಿದೆ. ಆರನೇದು ಅಸೌಷ್ಠ. ಈ ಮಂತ್ರ ಪ್ರಯೋಗವು ಸೋಮರಸವನ್ನು ತೆಗೆದಾಯಿತು ಎಂಬ ಅರ್ಥವಿದೆ. ಇದೇ ರೀತಿ ನಮ್ಮ ಜೀವನದಲ್ಲೂ ತಾಯಿಯ ಉದರದಿಂದ ಮಗು ಹುಟ್ಟಿತೆಂಬ ಮಾತು ಇದಕ್ಕೆ ಸಮಾನವಾಗಿದೆ. ಯಜ್ಞದಲ್ಲಿ ಸೋಮರಸ ದೇವರಿಗೆ ಅರ್ಪಿಸಿದಂತೆ ಜೀವನದಲ್ಲಿ ನಮ್ಮನ್ನು ನಾವು ಅರ್ಪಿಸಿಕೊಳ್ಳಬೇಕು. ಏಳನೇದು ಅವಭೃತ ಸ್ನಾನ. ಮರಣವೇ ಜೀವನದಲ್ಲಿ ಅವಭೃತ ಸ್ನಾನ ಎನಿಸಿಕೊಳ್ಳುತ್ತದೆ. ಇದರಲ್ಲಿ 3 ಮಂತ್ರಗಳನ್ನು ಚಿಂತಿಸುತ್ತಾ ಪ್ರಾಣ ಬಿಡಬೇಕು. ಹೇ ಹರಿಯೇ, ನೀನು ಸ್ವರೂಪದಿಂದ ನಾಶರಹಿತ. ಹೇ ಶ್ರೀಹರಿಯೇ, ನಿನ್ನ ಗುಣಗಳು ನಾಶರಹಿತ. ಹೇ ಶ್ರೀಹರಿಯೇ, ನೀನು ಲಕ್ಷ್ಮೀ ಮುಖ್ಯ ಪ್ರಾಣಾದಿಗಳಿಗಿಂತ ವಿಲಕ್ಷಣವಾದ, ಅಧಿಕವಾದ ಸುಖಭರಿತನಾಗಿದ್ದೀಯಾ. ಯಜ್ಞದ ಅಂತ್ಯಕಾಲದಲ್ಲಿ ಅನಿರುದ್ಧನು ನಿಯಾಮಕನಾಗಿದ್ದಾನೆ. ನನ್ನ ಆಯುಷ್ಯದಲ್ಲಿನ ಈ ದಿನವನ್ನು ಸಮಿತ್ತನ್ನಾಗಿ ಅರ್ಪಿಸುತ್ತಿದ್ದೇನೆ. ಈ ಉಪಾಸನೆಗೆ ಅಪರೋಕ್ಷ ಜ್ಞಾನವೇ ಪ್ರಧಾನ ಫಲ. ರೋಗಾದಿ ವಿಘ್ನ ಪರಿಹಾರ, ಆಯುರಭಿವೃದ್ಧಿಗಳು ಅವಾಂತರ ಫಲಗಳಾಗಿವೆ. 11 ಇಂದ್ರಿಯಗಳೆಂಬ ಕುಂಡಗಳಲ್ಲಿ ನಿಂತಿರುವ ನಿನ್ನ 11 ಯಜ್ಞರೂಪಗಳಿಗೆ ವಿಷಯ ಸಂಪರ್ಕದಿಂದ ಹುಟ್ಟಿದ ಸಕಲ ರೂಪಗಳನ್ನು ವಸು, ರುದ್ರ ಹಾಗೂ ಆದಿತ್ಯ ನಾಮಕ ತತ್ವಾಭಿಮಾನಿಗಳು ಪ್ರಾತಃ ಮಾಧ್ಯಂದಿನ ಸಾಯಂಕಾಲದಲ್ಲಿ ಯಜ್ಞತ್ವೇನ ಸಮರ್ಪಣೆ ಮಾಡುತ್ತಿದ್ದಾರೆ. ಈ ರೀತಿಯಲ್ಲಿ ಈ ಜನ್ಮ, ಹಿಂದಿನ ಜನ್ಮ ಹಾಗೂ ಮುಂದಿನ ಜನ್ಮಗಳನ್ನೂ ಯಜ್ಞವೆಂದು ಅನುಸಂಧಾನ ಮಾಡುವುದರಿಂದ ಭಗವದ್ಭಕ್ತರ ಸಕಲ ಜನ್ಮಗಳು ಭಗವಂತನ ಪೂಜೆ ಎಂಬ ಯಜ್ಞವಾಗುತ್ತದೆ. ಮಧ್ವೇಶಾರ್ಪಣಮಸ್ತು.